ನಮಸ್ಕಾರ ದೊಡ್ಡ ಹುಲ್ಲೂರು ರುಕ್ಕೋಜಿರಾವ್ ಅವರಿಗೆ.
ನಮಸ್ಕಾರ ತಮಗೂ, ನಮಸ್ಕಾರ ದೇವಡವರೇ.
ಬಹಳ ಖುಷಿ ಆಯ್ತು, ನೀವು ಕನ್ನಡದ ಮೇರು ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಚರಿತ್ರೆ ಹೊರತರ್ತಾ ಇದ್ದೀರಾ ಅಂತ. ನನಗೆ ಮುಂಚೆ ಅನ್ನಿಸ್ತು, ಹೌದು ನಿಜ, ಸಮಗ್ರವಾದಂಥ ಒಂದು ಆತ್ಮಚರಿತ್ರೆ ಇದುವರೆಗೂ ಬಂದಿಲ್ಲ ಅಂತ. ಯಾಕೆಂತಂದರೆ ನಿಮಗೂ ಜ್ಞಾಪಕ ಇರಬೇಕು, ಅವರೇನೇ ಕಥಾನಾಯಕನ ಕಥೆ ಅಂತ ಹಿಂದೆ ಒಂದು ಸೀರಿಯಲ್ ಬರಿತಾ ಇದ್ರು ಅಲ್ವಾ? ಸೊ ಅದು ಪೂರ್ಣ ಆಗಲಿಲ್ಲ ಅದು ಅಲ್ವಾ, ಅರ್ಧನೋ ಮುಕ್ಕಾಲ್ಗೋ ನಿಂತು ಹೋಯ್ತದು. ನಿಜ, ಅವರು ಸತ್ತಾದ್ಮೇಲೆ ಒಂದಷ್ಟು ಬಹಳಷ್ಟು ಆತ್ಮಚರಿತ್ರೆಗಳು ಬಂತಲ್ವಾ?
ಹೌದು, ಸಾಕಷ್ಟು, ಹತ್ತತ್ರ 74 ಪುಸ್ತಕ ಬಂದಿದೆ ಇಲ್ಲಿವರೆಗೂ.
ಅಬ್ಬಾ,
ಇವನ ಚರಿತ್ರೆ ಆತ್ಮಚರಿತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಮುಖದಲ್ಲಿ ಕೆಲವರು ಅವರವರ ಅನುಭವಗಳನ್ನ ಮತ್ತೆ ಅವರ ಅನುಭವಗಳ ಗ್ರಹಿಕೆಗೆ ದಕ್ಕಿದ್ದನ್ನ ಅಷ್ಟನ್ನ ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲಾ ರೀತಿಯಲ್ಲಿ ಒಂದು 74 ಪುಸ್ತಕ ಬಂದಿದೆ ಇಲ್ಲಿವರೆಗೂ.
ಒಂಥರ ಅವಸರದಲ್ಲಿ ತಂದ ಹಾಗೆ.
ಅದು ಅವ್ರೇನ್ ಮಾಡ್ತಾ ಅಂದ್ರೆ, ಇದು ಈ ರಾಜ್ಕುಮಾರ್ ಅವರ ಬರ್ತ್ಡೇ ಬಂದ ಸಂದರ್ಭಗಳಲ್ಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ ಆ ತರದಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಆ ತರದ ಸಾಕಷ್ಟು ಪುಸ್ತಕ ಬರ್ತಾ ಇವೆ, ಬಂದಿವೆ. ಇನ್ನೊಂದು ವಿಶೇಷ ಇದೇ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ, ಆ ರಾಜ್ಕುಮಾರ್ ಅವ್ರ ಬಗ್ಗೆ ಸುಮಾರೊಂದು 16-17 ಸಂಶೋಧನೆ ನಡೀತಾ ಇದೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ.
ಹೌದೇನು?
ಸುಮಾರೊಂದು ಈಗಾಗಲೇ ಒಂದು 3-4 ಜನ PhDನು ತಗೊಂಡಿದ್ದಾರೆ.
ಅಮೋಘ.
ಸಿನಿಮಾಗಳನ್ನ ಆಧರಿಸಿ ಅವರ ಒಟ್ಟು ಅವರ ಸಾಧನೆ ಮೇಲೆ ಒಂದು 3-4 ಜನ PhDನು ತಗೊಂಡಿದ್ದಾರೆ ಈಗಾಗಲೇ.
ಅಷ್ಟೊಂದು ಇದು ಜನಗಳಿಗೆ ಗೊತ್ತಿದೆಯೋ ಇಲ್ವೋ ಅಲ್ವಾ ಈ ತರ ಮಾಹಿತಿ, ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ಜನ ಆಸಕ್ತಿ ತೋರಿಸಿ ಆಸ್ಥೆ ವಹಿಸಿ ವಿದ್ಯಾಭ್ಯಾಸದಲ್ಲೂ ಕೂಡ ಅದನ್ನ ಜ್ಞಾನಾರ್ಜನೆಗೆ ಮಾಡ್ಕೊಳ್ತಾ ಇರೋದು. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಆ ತರ ಇತ್ತು, ಅದಕ್ಕೆ ಐ ಥಿಂಕ್ ಅವರು ಡಿಸರ್ವಿಂಗ್ ಅಂತ ಹೇಳಬೇಕು. ನನಗೇನು ಅಂತಂದ್ರೆ, ನನ್ನ ಕಡೆಯಿಂದ ಇವಾಗ ಇಷ್ಟೆಲ್ಲ ಆತ್ಮಚರಿತ್ರೆ ಬಂತು, ಹೌದು ಯಾವ್ದೂ ಪೂರ್ಣವಾದಂತಹ ಆತ್ಮಚರಿತ್ರೆಗಳಲ್ಲ ಇವಾಗ ಎಲ್ಲ ಬಂದಿರೋದು ಅಲ್ವೇ.
ಸೊ
ಇವಾಗ ನೀವು ಮಾಡ್ತಾ ಇರೋದು ಅದಕ್ಕಿಂತ ವಿಭಿನ್ನವಾಗಿದೆ, ಯಾವ ತರ ವಿಭಿನ್ನವಾಗಿದೆ?
ಒಂದು, ರಾಜ್ಕುಮಾರ್ ಅವರು ಕಥಾನಾಯಕನ ಕತೆ ಆರಂಭದಲ್ಲಿ ತಾವು ಹೇಳಿದಾಗೆ, ರಾಜ್ಕುಮಾರ್ ಅವರ ಕಥಾನಾಯಕನ ಕತೆ ಕೂಡ ಏನಾಗಿದೆ ಅಂತಂದ್ರೆ, ಮುಖ್ಯವಾಗಿ ಅವರ ಹಿನ್ನೆಲೆನ ಸ್ವಲ್ಪ ಹೇಳಿದ್ರು ಕೂಡ, ಅಂದ್ರೆ ರಾಜ್ಕುಮಾರ್ ಅವರು ಏನ್ ಹೇಳ್ತಾರೆ, ನಮ್ಮ ಕುಟುಂಬದ ಅಂದ್ರೆ ಈ ವಂಶಜರ ಚರಿತ್ರೆ ಅಂತ ಹೇಳಿ ಅವ್ರು ಶುರು ಮಾಡದೆ ಎಲ್ಲಿಂದ ಅಂತಂದ್ರೆ, ತಾತನ ಹೆಸರಿನಿಂದ. ಹಾಗಾಗಿ ತಾತ ದೊಡ್ಡನಾಗೇಗೌಡ ಅಂತ ಅಂದ್ರೆ ಪುಟ್ಟರಾಮಯ್ಯ ತಂದೆ, ತಾತ ದೊಡ್ಡನಾಗೇಗೌಡ ಅಂತ ಅವರು ಅಲ್ಲಿಂದ ಶುರು ಮಾಡ್ತಾರೆ. ಆದ್ರೆ ಆಚೆಗೆ ರಾಜ್ಕುಮಾರ್ ಅವರು ಇವರುಗಳಿಗೆ ಹೋಗೋದಿಲ್ಲ. ಆ ನಂತರದ್ದು ಏನಾಯ್ತು ಅಂತ ಬಂದು ತಾವು ನಾಯಕರಾದ್ರು, ಆಮೇಲೆ ಅವಾಗಿನ ಬಡತನ, ರಂಗಭೂಮಿ ಈ ತರ ಅನುಭವಗಳು ಹೇಳ್ಕೊಂಡು ಗೋಕಾಕ್ ಚಳವಳಿ ಇಲ್ಲಿಗೆ ಬಂತು, ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇನಾಯ್ತು ಅಂದ್ರೆ, ಕಾರಣಾಂತರಗಳಿಂದ ಅಲ್ಲಿಂದ ಆಚೆ ಅವ್ರು ಮುಂದುವರ್ಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಂಗಾಗಿ ಅದು ಅಪೂರ್ಣವಾಗಿಬಿಡುತ್ತು. ಆದ್ರೂ ಏನಾಗಿದೆ, ಅವರ ಅನುಭವಗಳು ತುಂಬಾ ದಟ್ಟವಾಗಿ ಕಥಾನಾಯಕನ ಕಥೆಯಲ್ಲಿ ಹರಡ್ಕೊಂಡಿವೆ, ತುಂಬಾ ದಟ್ಟವಾಗಿವೆ, ಬಹಳ ವಿಶೇಷವಾಗಿವೆ. ಆದ್ರೆ ನಾನು ನನ್ನ ಬರವಣಿಗೆಯ ಒಂದು ಇದೇನು ಅಂದ್ರೆ, ಈ ಪುಸ್ತಕದ ವಿಶೇಷ, ಅವರ 5 ತಲೆಮಾರಿನ ಹಿಂದಿನ ವಿವರಗಳನ್ನ ನಾನು ಕಲೆ ಹಾಕಿದ್ದೀನಿ.
5 ತಲೆಮಾರು,
5 ತಲೆಮಾರಿನ ಹಿಂದಿನ ವಿವರಗಳು ಕಲೆ ಹಾಕಿದ್ದೀನಿ ನಾನು.
ಅಂದ್ರೆ ನಿಮಗೆ ಸಿಕ್ತಾ ಅದು ಹಾಗಾದ್ರೆ 5 ತಲೆಮಾರು ಅಂದ್ರೆ ಸುಮಾರು ಎಷ್ಟು ವರ್ಷ?
180 ವರ್ಷಗಳು ಅಂತ ಹೇಳ್ಬಹುದು. 160-180 ವರ್ಷ ಅಂತ ಹೇಳ್ಬಹುದು. ಆಮೇಲೆ ಇವ್ರು ಏನು ಹಿನ್ನೆಲೆ, ಯಾಕೆ ಅಂದ್ರೆ ಇಷ್ಟು ಒಂದು ಪ್ರತಿಭಾವಂತ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳಿದಿರ್ಬೇಕಾದ್ರೆ ಆ ಹಿನ್ನೆಲೆ ಏನು, ಹೇಗೆ ಅಂತ ಆ ತರದೊಂದು ಕುತೂಹಲ ನನಗ್ ಬಂತು. ಆಮೇಲೆ ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ದಿನಗಳು ಗಂಟೆಗಳು ಕಳೆಯುವಂತ ಒಂದು ಅಪೂರ್ವದ್ದು, ಸ್ಮರಣೀಯವಾದ್ದು, ಮಧುರವಾದ್ದು ನೆನಪುಗಳು ನನಗಿವೆ ಕಳೆದಿದ್ದೀನಿ ಅವ್ರ ಜೊತೆ. ಅದು ನಾನು ಪೂರ್ಣ ಪ್ರಮಾಣದ ಚಲನಚಿತ್ರ ಪತ್ರಕರ್ತನಾಗಿದ್ದರಿಂದ ಆ ಸಂದರ್ಭಗಳು ಬಂತು. ಮತ್ತೆ ನಾವೇ ಒಂದು ಪತ್ರಿಕೆ ನಡೆಸ್ತಾ ಇದ್ವಿ, ನಾನು ನಮ್ಮ ಗೆಳೆಯರು ಜೆ ಎಂ ಪ್ರಹ್ಲಾದ್ ಅಂತ ಎಲ್ಲ ಸೇರಿ ಏನ್ ಮಾಡಿದ್ವಿ, ಒಂದು ಕಾಜಾಣ ಅಂತ ಚಲನಚಿತ್ರ ವಾರಪತ್ರಿಕೆನ ನಡೆಸ್ತಾ ಇದ್ವಿ. ಈಗ ನಾವೇನ್ ಮಾಡ್ಬೇಕಾಗಿತ್ತು ಅಂದ್ರೆ, ಈ ಶೂಟಿಂಗ್ಗಳಿಗೆ ಹೋಗುವಂತದ್ದು, ನಾವು ಪತ್ರಿಕೆ ನಡೆಸುವ ಸಂದರ್ಭ ರಾಜ್ಕುಮಾರ್ ಅವ್ರ ಚಿತ್ರಗಳ ಶೂಟಿಂಗ್ ನಡೀತಾ ಇತ್ತು, ಶಬ್ದಿನೋತ್ಸವ ನಡೀತಾ ಇತ್ತು, ಅದರ ಇದು ಪ್ರಿವ್ಯೂ ಪೂರ್ವ ಪ್ರದರ್ಶನ ಅಂತ ಏನ್ ಹೇಳ್ತೀವಿ ಅದು ನಡೀತಾ ಇತ್ತು. ಇಂಥ ಸಂದರ್ಭದೆಲ್ಲ ಹೋದಾಗ ಅವ್ರು ಭೇಟಿ ಆಗ್ತಾ ಇತ್ತು. ಅದಷ್ಟು ನಂಗೆ ಹೆಚ್ಚು ನೆನಪಿರೋದು ಅವ್ರ ಜೊತೆ ಸ್ಟುಡಿಯೋಗಳಲ್ಲಿ ಶೂಟಿಂಗ್ ಅಲ್ಲಿ ಜೊತೆ ಕುಳಿತಿರೋದು, ಊಟ ಮಾಡೋದು, ಇಂಥ ನೆನಪುಗಳು ತುಂಬಾ ಇವೆ. ಇಂಥ ತುಂಬಾನೇ ಪ್ರಭಾವ ಆಯ್ತು ನನಗೆ ಅವ್ರ ಮೇಲೆ, 10 ನೋಡ್ತಾ 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 ಅವ್ರ ಪ್ರಭಾವ ತುಂಬಾ ಆಯ್ತು. ನಾನೇನು ಯೋಚನೆ ಮಾಡಿದೆ, ಇಷ್ಟು ಸಾಧಕ ಅನ್ನೋ ವ್ಯಕ್ತಿತ್ವವನ್ನ ಬೇರೆ ರೀತಿಯಲ್ಲಿ ಬಹಳ ವಿಶೇಷವಾಗಿರೋಕ್ ಸಾಧ್ಯ ಇದೆ, ಬೇರೆ ರೀತಿಯಲ್ಲಿ ಕಟ್ಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡಿದೆ. ಈ ಪುಸ್ತಕ ಆರಂಭಿಸಿದ ದಿನಗಳಲ್ಲಿ ಇನ್ನು ಸ್ವಲ್ಪ ವಿವರವಾಗಿ ಹೇಳ್ಬಹುದು ಅಂದ್ರೆ, ಅವರ ತಮ್ಮ ಸೋದರ ವರದಪ್ಪ ಅಂತ, ವರದಣ್ಣ ಅಂತ
ಹೇಳ್ತಾ ಇದ್ರು, ನಿಜ,
ಅವರ ಹತ್ರ ನಾವು ಹೋಗಿ ಈ ತರದ್ದು ತುಂಬಾ ಬಾಲ್ಯದ್ದು ಬೇರೆ ಎಲ್ಲ ಘಟನೆಗಳು ಬೇಕು ನಮಗೆ, ಸ್ವಲ್ಪ ನೀವು ಹೇಳ್ತಾ ಹೋಗ್ಬೇಕು ಅಂತಂದಾಗ ಅವರು, ಇಲ್ಲ ನೀವು ಸಾಕಷ್ಟು ಅದ್ರ ಮೇಲೆ ವರ್ಕ್ ಮಾಡ್ಬಿಡಿ, ಅಷ್ಟ್ರ ಮೇಲೆ ಏನಾದ್ರೂ ಉಳಿದಿದ್ರೆ ಏನಾದ್ರೂ ಬೇಕು ಅನ್ನೋ ನಾನು ಹೇಳ್ತಾ ಹೋಗ್ತೀನಿ ಅಂತಂದ್ರು. ಹಂಗಾಗಿ ಅದೋ ಒಂದು ಇಟ್ಕೊಂಡು ನಾನೇನ್ ಮಾಡಿದೆ, ಬೇರೆ ಬೇರೆ ಉಗ್ರುಗಳನ್ನು ಹೋದೆ. ಮತ್ತೆ ರಾಜ್ಕುಮಾರ್ ಅವರು ನಮ್ಮ ಹತ್ರ ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿ ಹೇಳದಂತ ಕೆಲವಾರು ವಿಚಾರಗಳನ್ನ ನಾನು ನೋಟ್ ಮಾಡ್ಕೋತಾ ಇದ್ದೆ ಆಗ್ಲೇ. ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇದು ಈ ಜೀವನ ಚರಿತ್ರೆನ ರಚನೆ ಮಾಡುದು ನನ್ನ ತೀರಾ ಇತ್ತೀಚಿನ ಕನಸಲ್ಲ, 15 ಅಲ್ಲ 20 ಅಲ್ಲ.
ಹೌದು, ಹಾಗೆ ತೋರುತ್ತೆ. ಯಾಕೆ ಅಂತಂದ್ರೆ ನೀವು ಎಲ್ಲ ಇಷ್ಟು ಜನಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂತಂದ್ರೆ ತಕ್ಷಣ ಇದು ಬಹಳ ದಿವಸದ ಒಂದು ದೀರ್ಘಾವಧಿಯಲ್ಲಿ ಆಗಿರುವಂತ ಕೆಲಸ ಅಂತ ಗೊತ್ತಾಗತ್ತಲ್ವಾ?
ದೀರ್ಘಾವಧಿ ನಾನು ಪತ್ರಿಕೆ ನಡೆಸುವಾಗ ಏನ್ ಮಾಡ್ತಾ ಇದ್ದೆ, ನಾನೇ ಪ್ರಕಾಶಕ ಸಂಪಾದಕ ಆಗಿದ್ದೆ. ಅವಾಗ ನಾನು ಏನ್ ಮಾಡಿದೆ, ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಇದು ಸಮಗ್ರ ಜೀವನ ಚರಿತ್ರೆ ಬರಬೇಕು, ಇದನ್ನ ಫಿಲಂ ಚೇಂಬರ್ ಅಥವಾ ಕರ್ನಾಟಕ ಸರ್ಕಾರ ಅಥವಾ ದೊಡ್ಡ ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ಸಂಪಾದಕೀಯ ಬರೀತಾ ಇದ್ದೆ. ಅಂದ್ರೆ ಅವರ ಜನ್ಮದಿನದ ಸಂದರ್ಭದಲ್ಲಿ ವಿಷಯ ಸಂಚಿಕೆಗಳನ್ನ ರೂಪಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಒಂದು ಸಂಪಾದಕ ಯಾರೋ ಇನ್ನು ಕೈ ಹಾಕಿಲ್ಲ, ಇದನ್ನ ಮಾಡ್ಬೇಕಾಗಿತ್ತು, ಕನ್ನಡಿಗರಿಗೆ ಇದು ಅಗತ್ಯ ಇದೆ. ಯಾಕಂತಂದ್ರೆ ಐಕಾನ್ಗಳು, ಈ ಆದರ್ಶಗಳು ಅಂತ ಏನ್ ಹೇಳ್ತೀವಿ, ಆದರ್ಶಗಳ ಸೃಷ್ಟಿ ಸುಲಭ ಇಲ್ಲ ಸಮಾಜದಲ್ಲಿ. ಬೇರೆ ಬೇರೆ ಕಾರಣಕ್ಕೆ ಯುಗಕ್ಕೊಬ್ರು ಹುಟ್ಟುತ್ತಾರೆ, ಯುಗಕ್ಕಿಬ್ರು ಹುಟ್ಟುತ್ತಾರೆ, ಆಮೇಲೆ ಅದು ಭೂಮಿಯ ಪುಣ್ಯ, ಭವನದ ಭಾಗ್ಯ, ಈ ತರ ಎಲ್ಲ ಹೇಳ್ತಾರೆ. ನಮ್ಮಲ್ಲ ಆ ತರ ವಿಶ್ವೇಶ್ವರಯ್ಯನವರಾಗ್ಬಹುದು, ಕುವೆಂಪುರ ಆಗ್ಬಹುದು, ವಿಶೇಷವಾಗಿ ಶಿವರಾಮ್ ಕಾರಂತು, ಬೇಂದ್ರೆಯವರಾಗ್ಬಹುದು, ಹಾಗೆ ರಾಜ್ಕುಮಾರ್ ಅವ್ರು ಕೂಡ ಆಗ್ಬಹುದು, ಇಂಥವೆಲ್ಲ ಭವನದ ಭಾಗ್ಯ ಅಂತ ನಾವು ಭಾವಿಸ್ತೀವಿ. ಆತರ ಸಾಧಾರಣವಾದ ಸೃಷ್ಟಿಗಳಲ್ಲ ಅವರು, ಅಸಾಧಾರಣವಾದ ಸೃಷ್ಟಿ. ಹಂಗಾಗಿ ಅಂತವ್ರದ್ದು ಬರಬೇಕು ಯಾಕೋ ಯಾರೋ ಮನಸ್ಸು ಮಾಡ್ತಾ ಇಲ್ಲ ಅಂತ ನಾನೇ ಸ್ವಲ್ಪ ಅಳಲು ತೋಡ್ಕೋತಾ ಇದ್ದೆ. ಯಾವಾಗ್ಲೂ ತುಂಬಾ ನೋವು ಆಗ್ತಾ ಇತ್ತು, ಆದ್ರೆ ಯಾರೂ ಮುಂದಾಗ್ಲಿಲ್ಲ. ಆಮೇಲೆ ನಾವು ಪತ್ರಿಕೆ ತುಂಬಾ ಕಷ್ಟ ಆಯ್ತು, ಹಂಗಾಗಿ ಪತ್ರಿಕೆ ನಿಲ್ಲಿಸ್ಬೇಕಾಯ್ತು. ನಿಲ್ಲಿಸೋ ಸಂದರ್ಭದಲ್ಲಿ ನಾನೇ ಸಂಪಾದಕಿಗಳು ಬರಿತಾ ಇದ್ನಲ್ಲ, ಯಾಕೆ ಇದನ್ನ ನಾನೇ ಕಾರ್ಯಕ್ಕೆ ತರಬಾರದು ಅಂತ ಮುಂದಕ್ಕೆ ಹೋದೆ. ಆ ಸಂದರ್ಭದಲ್ಲಿ ನಾನೇನಾಯ್ತು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಓದಿರೋದು ನಾನು. ಅಲ್ಲಿ ನಮ್ಮ ಮಾಸ್ಟರ್ ಡಾಕ್ಟರ್ ಸಿದ್ದಲಿಂಗೇಂದ್ರ ಅಂತ ಕವಿಗಳು, ಗುರುಗಳು ಎಲ್ಲಾ ರೀತಿಯಿಂದಾನು ಗುರುಗಳು, ಅವರು PhD ಮಾಡಿ PhD ಮಾಡಿ ಅಂತ ಒತ್ತಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಾದಂಬರಿ ಆಧಾರಿತ ಚಿತ್ರಗಳು ಮತ್ತು ಕನ್ನಡ ಕಥಾ ಸಾಹಿತ್ಯ ಅಂತ ಈ ವಿಷಯದಲ್ಲಿ ಸಬ್ಜೆಕ್ಟ್ ನ ರಿಜಿಸ್ಟರ್ ಮಾಡಿಸ್ದೆ. ಕಮಿಟಿ ಎಲ್ಲ ಸಬ್ಜೆಕ್ಟ್ ಓಕೆ ಮಾಡ್ತು, 1.5 ವರ್ಷ ಸಂಶೋಧನೆ ಮಾಡಿದೆ. ಇನ್ನೇನು 6-5 ತಿಂಗಳಲ್ಲಿ ನಾನು ಪ್ರಬಂಧ ಮಂಡಿಸಬೇಕಾಗಿತ್ತು, ಪ್ರೌಢ ಪ್ರಬಂಧನ, PhD ಪ್ರಬಂಧನ. ಆ ಸಂದರ್ಭದಲ್ಲಿ ನಾನೆಲ್ಲ ನಾನು ಸಂಗ್ರಹಿಸಿ ತೆಗೆದು ನೋಡಿದಾಗ ಯಾಕೋ ಮನಸ್ಸಿಗೆ ಸ್ವಲ್ಪ ಕೊರತೆ ಅನ್ನಿಸ್ತು. ಅಂದ್ರೆ 180-220 ಪೇಜ್ ಅಲ್ಲಿ ರಾಜ್ಕುಮಾರ್ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ, ಇದು ಸಾಲಲ್ವಲ್ಲ, ತೃಪ್ತಿ ಆಗಲ್ವಲ್ಲ ಅಂತ ಅನ್ನಿಸ್ತು ನನಗೆ. ಅವಾಗ ನಾನೇನು ಇಷ್ಟ ಮಾಡಿದೆ, PhDನ ಪಕ್ಕಕ್ಕೆ ಇಟ್ಬಿಟ್ಟೆ. ನನ್ನ ಯೋಚನೆ ಮತ್ತೆ ಬೀಸು ಇದೆಲ್ಲ ಏನಿದೆ ಆ ವ್ಯಾಪ್ತಿ, ಅದಕ್ಕೆ ಇದು ಹೊಂದಲ್ಲ, ಸ್ವಲ್ಪ ದೊಡ್ಡದಾಗಿ ಹೋಗೋಣ ಅಂತ PhDನ ನಮ್ಮ ಮಾಸ್ಟರ್ ತುಂಬಾ ಒತ್ತಾಯ ಮಾಡಿದ್ರು ಕೂಡ ಅದನ್ನ ಕೈಗೆ.
ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಬಿಟ್ರೆ ಹಾಗಾದ್ರೆ
ಅದನ್ನ PhDನ ಇನ್ನೇನಿಲ್ಲ, 4-5 ತಿಂಗಳಲ್ಲಿ ಪ್ರಬಂಧ ಕೊಡ್ಬೇಕಾಯ್ತು, ಅಲ್ಲಿವರೆಗೂ ಸಾಕಷ್ಟು ವರ್ಕ್ ಮಾಡಿದ್ದೆ. ಹಿಂಗಾಗಿ ಬಿಟ್ಟೆ ಬಿಟ್ಟೆ, ಅದನ್ನ ಬಿಟ್ಟು ಬಿಟ್ಟು ಏನ್ ಮಾಡಿದೆ, ಅದನ್ನ ಬೇರೆ ರೂಪದಲ್ಲಿ ಹೀಗೆ ತಗೋತಾ ಹೋದೆ. ಸಂಗೀತದ ಹಿನ್ನೆಲೆ, ರಾಜ್ಕುಮಾರ್ ಅವರು ಸಂಗೀತಗಾರಾಗಿರೋದ್ರಿಂದ, ಆಮೇಲೆ ವೃತ್ತಿರಂಗಭೂಮಿ ಅವರಾಗಿರೋದು, ವೃತ್ತಿರಂಗಭೂಮಿ ಹಿನ್ನೆಲೆ, ಆಮೇಲೆ ಕರ್ನಾಟಕದಲ್ಲಿ ಅವರ ಹೆಜ್ಜೆ ಗುರುತು ಛಾಪುಗಳು ಇರೋದ್ರಿಂದ ಕರ್ನಾಟಕ ಚರಿತ್ರೆ ಹಿನ್ನೆಲೆ, ಹೀಗೆ ತುಂಬಾ ಡೀಪ್ ಆಗಿ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ತಾ ಹೋದೆ. ಹಿಂಗಾಗಿ ನನ್ನ ಪುಸ್ತಕದ ಒಂದು ರೂಪ ತುಂಬಾ ಕ್ಲಿಯರ್ ಆಗಿ ಮನಸ್ಸಲ್ಲಿ ಬರ್ತಾ ಹೋಯ್ತು. ಇಷ್ಟೆಲ್ಲ ವಿವರ ಹೇಳ್ಬೇಕಾದ್ರೆ ಅವ್ರ ಕುಟುಂಬದ್ದು ಕೂಡ ಹಿಂದಕ್ಕೆ ಹೋಗ್ಬೇಕು ಅಂತ ಆ ತರ ಹೋದೆ. ಹಿಂಗಾಗಿ ಅವರು ನಮ್ಮ ಹತ್ರ ರಾಜ್ಕುಮಾರ್ ಅವರು ಇರ ಖಾಸಗಿಯಾಗಿ ಕೆಲವು ಹೇಳಿದ್ದಂತ ವಿಚಾರಗಳು ಮತ್ತೆ ಬೇರೆದು ಮತ್ತೆ ಅವರ ಸೋದರರು ಇದ್ದು ಸಣ್ಣ ಪುಟ್ಟ ಡೈರಿ ಮತ್ತೆ ಹಾಳೆ ತುಣುಕುಗಳು ಎಲ್ಲಾ ಇಟ್ಕೊಂಡು ಸುಮಾರು 160-180 ವರ್ಷಗಳ ಹಿಂದಿನ ಅವರ ಜೀವನ ಕಟ್ಕೊಡೋದಕ್ಕೆ, ಅಂದ್ರೆ ಏನಿದೆ ಇವ್ರ ಹಿನ್ನೆಲೆ, ಇವ್ರ ತಾತ ಮುತ್ತಾತ ಕೋಲ್ ತಾತ ಅಂತ ಏನಂತೀವಿ, ಆ ತರದ್ದೆಲ್ಲ ಏನಿದೆ ಅದೆಲ್ಲ ತಗೊಳ್ಳೋದಕ್ಕೊಂದು ಅವಕಾಶ ಆಯ್ತು.
ನೀವು ಈಗ ಕೇಳುತ್ತಿರುವುದು ಕನ್ನಡ ಚಿತ್ರರಂಗದ ಮೇರುನಟ, ವರನಟ, ರಸಿಕರ ರಾಜ, ಪದ್ಮಭೂಷಣ ಪ್ರಶಸ್ತಿ ವಿಜೇತ ದಿವಂಗತ ರಾಜ್ಕುಮಾರ್ ಅವರ ವಿನೂತನ ಆತ್ಮಚರಿತ್ರೆಯ ಲೇಖಕ ಪತ್ರಕರ್ತ ದೊಡ್ಡ ಹುಲ್ಲೂರು ರುಕ್ಕೋಜಿರಾವ್ ಅವರ ಜೊತೆ ಅವರು ಬಿಡುಗಡೆ ಮಾಡುತ್ತಿರುವ ಕೃತಿ ರಾಜ್ಕುಮಾರ್ ಆತ್ಮಕಥೆ ಬಗ್ಗೆ ಮಾತನಾಡುತ್ತಿರುವುದನ್ನು.
ರೇಡಿಯೋ 2EI, ದಿ ವಾಯ್ಸ್ ಆಫ್ ಎಥ್ನಿಕ್ ಆಸ್ಟ್ರೇಲಿಯಾ.
SBS, the world is an amazing place.
G'day, this is Dr. Carl from the University of Sydney and the ABC, happily joining the throngs of millions of people congratulating SBS on reaching their 40th year of broadcasting. 40, that's amazing. They started with 2EA in Sydney, where my father actually broadcast in the early days, and 3EA in Melbourne, and then kept on expanding until via SBS, it's radio, via digital and analogue, bringing the good word all around Australia. Congratulations, guys.
SBS Radio, celebrating 40 years. Discover more at sbs.com.au/radio.
ಈಗ ಪತ್ರಕರ್ತ ದೊಡ್ಡಹುಲ್ಲು ರುಕ್ಕೋಜಿರಾವ್ ಅವರು ಬರೆದಿರುವ ರಾಜ್ಕುಮಾರ್ ಅವರ ಆತ್ಮಕಥೆಯ ಬಗ್ಗೆ ಮಾತನ್ನು ಮುಂದುವರೆಸೋಣ.